ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಳಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋ ನಃ ಜೇತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನ ಮರೀಚಿಮಾಲ ಸ್ವಭಕ್ತಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾಶಿವಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಕೃಷ್ಣ. ನಾಳೆ ಸಪ್ತಮಿ ವೈಶಾಖ ಶುದ್ಧ ಸಪ್ತಮಿ ಗಂಗಾ ಜಯಂತಿ ಅಂತ ನಾವು ಚಿಂತನೆ ಮಾಡ್ತೀವಿ. ವೈಶಾಖ ಸ್ನಾನ ಇದ್ದೇ ಇದೆ, ಆ ಜೊತೆಯಲ್ಲಿ ಗಂಗೆಯನ್ನ ಚಿಂತನೆ ದಿನಾಗ್ಲೂ ಬರ್ಬೇಕ ಚಿಂತನೆ. ಇದಕ್ಕೆ ಮುಂಚೆ ಒಂದು ಸ್ಪಷ್ಟೀಕರಣ ಮಾಡಬೇಕು. ಈವಾಗ ನಾವು ವೈಶಾಖ ಮಾಸದಲ್ಲಿ ನಾವು ಗಂಗಾ ಜಯಂತಿ, ಆಮೇಲೆ ಜ್ಯೇಷ್ಠ ಮಾಸದಲ್ಲಿ ಬರುತ್ತೆ, ಅಲ್ಲಿನೂ ಗಂಗಾ ಜಯಂತಿ ಅಂತ ಹೇಳಿ ದಶಹರಾ ಅಂಬೋದನ್ನೇ ಹೇಳ್ತೀವಿ. ದಶಹರಾ ಹತ್ತು ವಿಧವಾದ ಪಾಪಗಳನ್ನ ಅವಳು ಹೋಗಲಾಡಿಸ್ತಾಳೆ. ಯಾವಾಗ ಮಾಡಿದ್ರು ದಿನಾಗ್ಲೂ ನಾವು ಸ್ನಾನ ಮಾಡಿದ್ದಾಗಲೂ ಗಂಗೆಯ ಸ್ಮರಣೆ, ಗಂಗಾ 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 ಅಂತ ಸ್ಮರಣೆ ಇಂದಲೇ ಪಾಪಗಳು ಹೋಗೇ ಹೋಗುತ್ತೆ. ಹತ್ತು ರೀತಿಯಾದ ಪಾಪಗಳು ಯಾವತ್ತೂ ಹೋಗುತ್ತೆ. ಇದ್ರೂ ಆ ಅಲ್ಲಿ ಒಂದು ವಿಶೇಷ, ಅವಳು ಉತ್ಪತ್ತಿಯಾದ ದಿವಸ ಅಂತ. ಮತ್ತೆ ಅಲ್ಲಿ ಉತ್ಪತ್ತಿ ಆಗಲು ಅಂದ್ರೆ ಇವತ್ತು ಏನು, ನಾಳೆ ಏನು ವಿಶೇಷ, ಏನು ಉತ್ಪತ್ತಿ ಅಂದ್ರೆ ಇಲ್ಲಿ ಬರೋದು ಇವಳು ಗಂಗಾದೇವಿ ಆ ಸ್ವರ್ಗ ಲೋಕದಿಂದ ಭಗೀರಥನ ಪ್ರಾರ್ಥನೆಗೆ ಭೂಮಿಗೆ ಇಳಿದು ಬಂದ ಆ ದಿವಸ ಅಲ್ಲ ನಾಳೆ. ನಾಳೆ ಏನು ದಿವಸ ಅಂದ್ರೆ ಇಳಿದು ಬಂದಾಯ್ತು ಅವಳು. ಇಳಿದು ಬಂದು ಆ ಭಗೀರಥನ ರಥ ಹಿಂದೆ ಅವಳು ಬರ್ತಾ ಇದ್ದಾಳೆ. ಬರೋವಾಗ ಆ ರಭಸ ಅವಳ ಅವಳ ಗಂಗೆಯ ಫೋರ್ಸ್ ಇದಲ್ಲ ಅದು ಬರೋವಾಗ ಇಟ್ ಲುಕ್ ಅಸೇಫ್, ಅವಳು ಒಂದು ಅಹಂಕಾರದಿಂದ ಬರುವಂತೆ ಇರತ್ತಂತೆ. ಅದು ಬರೋವಾಗ ಜಹ್ನು ಋಷಿಗಳ ಆಶ್ರಮ ಅಲ್ಲಿ ಇರುತ್ತೆ. ಗಂಗಾ ಬರುವಂತ ಆ ಒಂದು ಮಾರ್ಗದಲ್ಲಿ ಇಟ್ ಈಸ್ ಗಂಗೆ ಟೇಕ್ಸ್ ಸೌತ್ ಬರ್ತಾಳೆ, ಸೌತ್ ಬಂದು ಆಮೇಲೆ ಈಸ್ಟ್ ಆಗಿ ಹರಿತಾಳೆ. ಅಲ್ಲಿ ಆ ಜಾಗೆಯಲ್ಲಿ ಜಹ್ನು ಮಹರ್ಷಿಗಳ ಆಶ್ರಮ ಇತ್ತು. ಆ ಕಥೆ ಹೇಗಿದೆ ಅಂದ್ರೆ ಆಶ್ರಮ ಇತ್ತು, ಅದು ಎಲ್ಲವೂ ನಾಶ ಮಾಡೋದನ್ನ ನೋಡಿ ಜಹ್ನು ಮಹರ್ಷಿಗಳು ಅದನ್ನ ಪಾನ ಮಾಡಿದ್ರು. ಆಮೇಲೆ ತಿರ್ಗಾ ಭಗೀರಥನ ಪ್ರಾರ್ಥನೆಗೆ ಒಲಿದು ಅದನ್ನ ಕಿವಿ ಮೂಲಕವಾಗಿ ಅವರು ಬಿಟ್ರು. ಅದಕ್ಕೆ ಅವಳು ಜಹ್ನವಿ ಜಹ್ನು ಕನ್ಯಾ ಹೀಗೆಲ್ಲ ಹೇಳ್ತಾರ ಅಂತ ಬರುತ್ತೆ ಆ ದಿವಸ. ಇದು ಅದು ಏನು ಕಿವಿ ಮೂಲಕ ಬಿಟ್ರು, ಅದಕ್ಕೆ ನಾವು ಏನು ಏನು ಮಾಡೋದು, ಏನು ವಿಶೇಷ ಗಂಗೋತ್ಪತ್ತಿ ಗಂಗಾ ಜಯಂತಿ ಇದು ಯಾಕೆ ಹೇಳ್ತೀವಿ ಅಂದ್ರೆ ಬೇಸಿಕಲಿ ಏನು ಅಂದ್ರೆ ಇದು ಇನ್ನೊಂದು ರೀತಿಯಿಂದ ನೋಡೋದು. ಋಷಿ ಮುನಿಗಳು ಗಂಗೆಯನ್ನು ಅದನ್ನ ಅದು ವಾದ್ಯರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲೇ ಹೇಳ್ತಾರೆ, ಗಂಗೆಯೇ ನಿನ್ನ ನೋಡಿದ್ರು ಗಂಗಾ ದರ್ಶನ ಮಾತ್ರ ಪಾಪಗಳು ಹೋಗುತ್ತ, ಆಮೇಲೆ ಅದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತ. ಗಂಗಾ ಜಲವನ್ನ ಆಚಮನ ಒಳಗೆ ಆಚಮು ಚಂದಾಗೆ ಆ ಒಂದು ಅದಕ್ಕೆ ನಮ್ಮಲ್ಲಿ ಇಲ್ಲ ಗಂಗಾವನ್ನ ತಕೊಂಡು ಬರ್ತೀವಿ ಕೊನೆಯ ಕಾಲದಲ್ಲಿ ಗಂಗೆಯನ್ನ ಗಂಗೆ ಪಾನ ಮಾಡಬೇಕು ಅಂದ್ರೆ ಒಳಗೆ ಜೀರ್ಣ ಆಗಬೇಕು. ಗಂಗೆಯ ಜೀರ್ಣ ಆಗಬೇಕು ಅಂದ್ರೆ ಗಂಗೆಯಲ್ಲಿ ಗಂಗಾ ಅದು ಬೇರೆ ನೋಡೋಣ ನಾವು ಕರುಣಾಸಂಧಿಯಲ್ಲಿ ಅದು ಬಂತು. ಬಟ್ ಇವತ್ತು ಹೇಳೋದು ಏನು ಅಂದ್ರೆ ಗಂಗೆಯನ್ನ ಪಾನ ಮಾಡಿದ್ದ ಅಂತ ಅವನು ಆ ಋಷಿ ಪಾನ ಮಾಡಿದ. ಎಂಥ ಋಷಿ ಪಾನ ಮಾಡಿದ್ದನ್ನ ತಿರ್ಗಾ ಬಿಡಬೇಕು ಅಂದ್ರೆ ಬಾಯಿ ಮೂಲಕ ಬಿಟ್ಟಿಲ್ಲ ಅಂತ. ಒಳಗೆ ಹೋಗೋದು ಬಾಯಿ ಮೂಲಕ ಬಿಟ್ಟು ಬಾಯಿ ಮೂಲಕ ಮಾತಾಡ್ತೀವಿ ಅದು ಒಂದು ರೀತಿಯಿಂದ ಹೇಳೋದು. ಬಾಯಿ ಮೂಲಕ ಅಂದ್ರೆ ಆ ಒಂದು ವಮನ ಮಾಡುವುದಕ್ಕೆ ಸಮ ಆಗತ್ತೆ. ಹಾಗೆ ಇಲ್ಲದೆ ಅವನು ಏನ್ ಮಾಡ್ತಾನಂದ್ರೆ ಕಿವಿ ಮೂಲಕವಾಗಿ ಬಿಟ್ಟ ಅಂತ ಹೇಳ್ತಾರೆ. ಅದಕ್ಕೆ ಕಿವಿ ಮೂಲಕವಾಗಿ ಬಂದವಳು ಜಾಹ್ನವಿ, ಜಹ್ನೋಮಿಗಳಿಂದ ಅವಳು ಹುಟ್ಟಿ ಬಂದಳು ಅಂತ. ಜಾಹ್ನ ಕಿವಿ ಮೂಲಕ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಅವಳಿಗೆ ಗಂಗಾ ಅಂತಾನು ನಮ್ಗೆ ಕರಿತೆ. ಗಂಗಾ ಅಂದ್ರೆ ಗಾಮ್ ಗಚ್ಚತಿ, ಗಾಮ್ ಅಂದ್ರೆ ಆ ಆಕಾಶದಿಂದ ಬಂದವಳು ಗಾಮ್ ಗಚ್ಚತಿ. ಆ ಗಾಮ್ ಅಂಬೋ ಶಬ್ದದಿಂದ ಆ ಶಬ್ದ ಆಕಾಶ ಆಕಾಶದ ಧರ್ಮ ಶಬ್ದವನ್ನ ನಾವು ಕಿವಿ ಮೂಲಕವಾಗಿ ಪಾನ ಮಾಡೋದು. ಸೊ ಕಿವಿ ಮೂಲಕವಾದ ಮುಖ್ಯವಾಗಿ ಆ ಗಂಗೆಯನ್ನ ಗಂಗಾ 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 ಅಂತ ಹೇಳುವಾಗ ಅದು ನಮ್ಮ ಕಿವಿ ಮೂಲಕವಾಗಿ ಗುರುಗಳ ಮೂಲಕ ಕೇಳಿ ನಾವಿಟ್ಕೊಂಡು ನಾವು ಇನ್ನೊಬ್ಬರಿಗೆ ಕೊಡ್ತೀವಿ. ಹೀಗೆ ಈ ಪ್ರವಾಹ ಬಂತು, ಇದಾಗಬೇಕು, ಗಂಗೆಯನ್ನ ಪಾನ ಮಾಡಬೇಕು, ಪಾನ ಮಾಡುವ ಮೂಲಕ ಶುದ್ಧೀಕರಣ ಆಗತ್ತೆ ಒಂದು. ಆಮೇಲೆ ಏನು ಪಾನ ಮಾಡಬೇಕು, ಬರೀ ಗಂಗೆ ಜಲವನ್ನ ಹಾಗೆ ಪಾನ ಮಾಡೋದು ಇಲ್ಲ. ಪಾನ ಮಾಡೋದು ಅಂದ್ರೆ ಯಾರಿವಳು, ನೀರು. ನೀರು ಅಂದ್ರೆ ಏನು, ಜಡ. ಜಡವೇ ನಮ್ಗೆ ಬೇಕಾದ್ದು. ಈ ಜಡದ ಹಿನ್ನೆಲೆಯಲ್ಲಿ ಏನಿದೆ ಗಂಗಾ ಯಾರು, ಅದಕ್ಕೆ ನಮ್ಮ ದಾಸರು ಕರುಣಾಸಂದಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಇವಳು ಎಲ್ಲಿಂದ ಹುಟ್ಟಿದ್ದಾಳೆ ಅಂತ ಯೋಚನೆ. ಯಾಕಂದ್ರೆ ಹುಟ್ಟು ಗುಣ ಅಂತ ನಾವು ಹೇಳ್ತೀವಲ್ಲ, ಹುಟ್ಟು ಗುಣ ಎಲ್ಲಿಂದ ಹುಟ್ಟಿದ್ದಾಳೆ, ಇಟ್ ಸ್ಪೀಕ್ಸ್ ಇವಳ ವಂಶ, ಎಲ್ಲಿ ಉತ್ಪತ್ತಿ ಸ್ಥಾನ ಏನು ಅಂತ ನೋಡಿ ಇವಳದು ಅಂತ ಹೇಳ್ತಾರೆ. ಉತ್ಪತ್ತಿ ಸ್ಥಾನ ನಮ್ಗೆ ಗೊತ್ತಿರುವ ಉತ್ಪತ್ತಿ ಸ್ಥಾನ ಏನು, ಭಗವಂತನ. ಅದು ಏನು, ತ್ರಿವಿಕ್ರಮ. ತ್ರಿವಿಕ್ರಮನ ಪಾದ ಅಂದ್ರೆ ಭೂ ಬ್ರಹ್ಮಾಂಡದಲ್ಲಿ ಇರುವಂತ ಗಂಗೆ. ಅದು ಒಂದು ಗಂಗೆ ಇದೇ ಇದ್ದಾಳು, ಅಲಕನಂದ ಅಂತ ನಾವು ಹೇಳ್ತೀವಿ. ಅದು ಯಾವತ್ತೂ ಇದ್ದಾಳ ಅವಳು. ಇವಳು ಯಾರು ಅಂದ್ರೆ ಈ ಬ್ರಹ್ಮಾಂಡಕ್ಕೆ ಆಚೆ ಆ ಜಲೀಯ ಆವರಣ ಇರುತ್ತೆ, ಪ್ಯೂರ್ ಆಗಿರುವಂತ ಜಲೀಯ ಆವರಣದಿಂದ. ಅಂದ್ರೆ ಪ್ಯೂರ್ ಅಂದ್ರೆ ಇಟ್ಸ್ ಓನ್ ಆ ನೀರು, ನೀರಿನ ಕ್ವಾಲಿಟಿ, ಪಂಚಭೂತದಲ್ಲಿ ಇರುವಂತ ನೀರ್ ಹಾಕ ಅದನ್ನ ಹೊತ್ತುಕೊಂಡು ಬಂದಳು ಅಂತ. ಬಂದವಳನ್ನ ಏನ್ ಮಾಡಿದ್ರು, ಫಸ್ಟ್ ಆಶ್ರಯ. ಏನ್ ಆಶ್ರಯ ಆಯ್ತು ಅವಳಿಗೆ ಒಳಗೆ ಬಂದಾಗ, ಆ ವಾದರಾಜರು ಹೇಳ್ತಾರೆ ಬ್ರಹ್ಮದೇವರ ಕೈಯನ್ನ ಆಶ್ರಯ ಮಾಡ್ಕೊಂಡ್ಲಂತ. ನೀರ್ ಹಾಗೆ ಹೇಗೆ ಅರಿಯುತ್ತ, ನೀರು ಬಂದಾಗ ಬ್ರಹ್ಮದೇವರು ಕಮಂಡಲದಲ್ಲಿ ಹಿಡಿದ್ರು ಅಂತ. ಇವನ್ ನಮ್ಗೆ ವಾದಿರಾಜರು ಹೇಳ್ತಾರೆ ಹಸ್ತ, ಬ್ರಹ್ಮ ಹಸ್ತ, ಬ್ರಹ್ಮನ ಹಸ್ತದಲ್ಲಿ ನೀ ಆಶ್ರಯ ಪಡ್ಕೊಂಡೆ. ಆಮೇಲೆ ಏನಾಯ್ತು ನಿನ್ಗೆ, ನಿನ್ನ ಚರಿತೆ ಎಂಥ ಚರಿತೆ ಅಂದ್ರೆ ಬ್ರಹ್ಮ ತಕ್ಕೊಂಡ ಆಮೇಲೆ ಪಾದ ಪೂಜೆ ನಮ್ಗೆ ತೋರಿಸಿಕೊಟ್ಟದ್ದು, ಭಗವಂತನ ಪಾದಕ್ಕೆ ಪೂಜೆ ಮಾಡಿದ. ನೀನ್ ಅಲ್ಲಿಂದ ಬಂದವಳು, ದೇವರ ಪಾದದಿಂದ ಅಲ್ಲಿ. ಆವಾಗ್ಲೇ ಅವಳು ಹುಟ್ಟಿದ್ದಾಗ್ಲೇ ಅವಳಿಗೆ ಮೂರು ಬಣ್ಣನು ಬಂತಂತ ಗಂಗೆಯಲ್ಲೇ. ಅದಕ್ಕೆ ನಾವು ಏನು ಪೂಜೆ ಮಾಡ, ಗಂಗೆ ಯಮುನೆ ಸರಸ್ವತಿ ಎಂಬುದು ಗಂಗೆಯಿಂದ ಅಂದ್ರೆ ಬೇಸಿಕಲಿ ನೀವು ಏನು ಯಮುನಾ ನದಿ ಆಗಲಿ ಯಾವ ನದಿ ಇದ್ರೂ ಗಂಗೆ ಅಂಡರ್ನೀತ್. ಯಾಕಂದ್ರೆ ಜಲೀಯ ಆವರಣ, ಜಲತತ್ವದಿಂದ ಬಂದದ್ದು ಅಂದ್ರೆ ಅಲ್ಲಿ ಗಂಗಾ ವರುಣಂದು ಇದ್ದೇ ಇದೆ. ಸೊ ಅವ್ರು ಎಲ್ಲಾ ಕಡೆಯಲ್ಲೂ ಇರ್ಲೇಬೇಕು, ಎಲ್ಲ ನೀರಲ್ಲಿನೂ ಇರಬೇಕು, ನೀವು ಕರೆದ್ರೆ ಬರ್ತಾಳ, ಅಷ್ಟು ಒಂದು ಮಹಿಮೆ ಅವಳದು. ಸೊ ಅವಳು ಬರ್ತಾ ಇದ್ದಾಳೆ. ಸೊ ಬರೋವಾಗ್ಲೆ ಅವಳಿಗೆ ಮೂರು ಬಣ್ಣದಿಂದಲೂ ಬಂದ್ಲು, ಪ್ರಕಾಶಯುತಳಾಗಿ ಬಂದು. ಯಾಕೆ ಮೂರು ಬಣ್ಣ ಅಂದ್ರೆ ಒಂದು ಚಮತ್ಕಾರವಾಗಿ ಹೇಳ್ತಾರೆ. ದೇವರ ಪಾದ ಅಂತ ಹೇಳಿದ್ದೀವಿಲ್ಲ, ದೇವರ ಪಾದ ಹೇಗಿದೆ, ಕೆಂಪು ಇದೆ, ಕೆಂಪು ಬಣ್ಣದವಳಾಗಿ ಇದ್ದ, ಅದು ಸರಸ್ವತಿ ಅಂತ ಹೇಳ್ತೀವಿ. ಕೆಂಪು ಬಣ್ಣ ಆಯ್ತು. ಆಮೇಲೆ ದೇವರ ಪಾದ ಕಡು ನೀಲಿ ಬಣ್ಣವಾಗಿ ಇದೆ, ಕೃಷ್ಣ ದೇವರು ಆ ಒಂದು ಗ್ರೇಷ್ ಬ್ಲಾಕ್ ಆ ಬಣ್ಣನೂ ಇತ್ತು. ಆಮೇಲೆ ಹಿಂಬೆಟ್ಟಿನ ಪಾದದಲ್ಲಿ ಏನಿದೆ, ಪಾದ ಕೆಂಪು ಪಾದಲ್ಲಿ ಎಲ್ಲರ ಪಾದದ ಒಳಗೆ ಸ್ವಲ್ಪ ಬಿಳಿನ ಬಣ್ಣನೂ ಬರುತ್ತೆ. ಸೊ ಈ ಮೂರರಿಂದ ಹುಟ್ಟೋವಾಗ್ಲೇ ನಿಮ್ಗೆ ಇತ್ತಮ್ಮ. ಆಮೇಲೆ ದೇವಲೋಕದಲ್ಲಿ ಹರಿದುವಂತೆ ದೇವಲೋಕ ಸ್ತ್ರೀಯರು, ಆ ದೇವಲೋಕ ಸ್ತ್ರೀಯರ ಅವರ ಸ್ತನಗಳಲ್ಲಿ ಕುಂಕುಮವನ್ನ ಧಾರಣೆ ಮಾಡಿಕೊಂಡಿದ್ದಾರೆ. ಆ ಕುಂಕುಮದ ಬಣ್ಣವೂ ಇತ್ತು. ಆ ದೇವಲೋಕ ಸ್ತ್ರೀಯರ ಕಣ್ಣುಗಳು, ಆ ಕಣ್ಣುಗಳಲ್ಲಿ ಅವರು ನೋಡುವಂತ ಅಲ್ಲಿ ಒಂದು ಕೆಂಪು ಛಾಯೆ ಇತ್ತು. ಅವರು ಅವರ ಬಣ್ಣವೂ ಇತ್ತು, ಅವರ ಕಾಂತಿ ಪ್ರಕಾಶಿತ ಬಿಳಿ ಕಾಂತಿನೂ ಇತ್ತು. ಹಾಗೇನೋ ನಿನ್ಗೆ ಅಲ್ಲಿನೂ ನೀನು ವ್ಯಕ್ತ ಮಾಡಿದಿ. ಆಮೇಲೆ ರುದ್ರನ ಶಿರಸ್ಸು. ಸೊ ನಿನ್ನ ಲೀನೇಜ್ ಎಷ್ಟು ನೋಡು, ಬ್ರಹ್ಮದೇವರು, ಬ್ರಹ್ಮದೇವರಾದ ಮೇಲೆ ಭಗವಂತನ ಪಾದವನ್ನ ಸ್ಪರ್ಶ ಮಾಡಿದ್ಯಾ ನೀನು. ಪಾದದಿಂದ ಹುಟ್ಟಿ ಬಂದ ದೇವರ ಮಗಳು ಎಂಬುದು ವಿಶೇಷ. ಆಮೇಲೆ ಅಲ್ಲಿಂದ ಬಂದಾಗ ದೇವತೆಗಳು ಅಂದ್ರೆ ಇಲ್ಲಿ ಸರಸ್ವತಿ ಮುಂತಾದ ಭಾರತಿ ಮುಂತಾದ ದೇವತೆಗಳನ್ನ ಇಟ್ಕೊಂಡ ಆ ಒಂದು ಸ್ತ್ರೀ ದೇವತೆಗಳ ಎಲ್ಲವೂ ಬಂದಿದೆ. ಆಮೇಲೆ ರುದ್ರ ಮನಸ್ಸು ಕೊಡು ಹರಿಯಲ್ಲಿ ಅಂತ ಹೇಳುವ ರುದ್ರನ ಕೂದಲು ಕೆಂಪಾಗಿದೆ. ಆಮೇಲೆ ರುದ್ರ ಬಿಳಿ ಬಣ್ಣದವ, ರುದ್ರ ಆ ಬಿಳಿ ಬಣ್ಣವೂ ಇತ್ತು. ಆಮೇಲೆ ಅವನು ಕೊರಳಲ್ಲಿ ಆ ಸರ್ಪಗಳು ಕಪ್ಪಾಗಿರುವಂತ ಸರ್ಪಗಳು ಆ ಕೆಂಪು ಬಂದ. ಈ ಮೂರು ಬಣ್ಣ ಅಲ್ಲಿನೂ ನಿಮ್ಗೆ ಪ್ರಕಟ ಆಯ್ತಮ್ಮ. ಆಮೇಲೆ ನೀನ್ ಎಲ್ಲಿ ಬಂದಿ, ಅಲ್ಲಿಂದ ದೂಕಿದ್ಯಾ, ಅಲ್ಲಿ ಮೇರುಗರು ಫಸ್ಟ್ ಮೇರು ಸ್ವರ್ಗ, ಮೇರು ಪರ್ವತ, ಆಮೇಲೆ ರುದ್ರದೇವರು, ಆಮೇಲೆ ಇಲ್ಲಿ ಇದು ನಮ್ಗೆ ಉದ್ಧಾರ ಮಾಡಬೇಕು ಎಂಬ ಅದಕ್ಕೆ ನೀನ್ ಬಂದಿದ್ದಿ. ನಿನ್ನ ತಂದೆಯಾದವನು ಏನ್ ಮಾಡಿದ್ದ, ನಿಮ್ಗೆ ತಂದೆಯಾದವನು ಏನ್ ಮಾಡಿದ್ದ ಅಂದ್ರೆ ಮಗಳನ್ನ ಬಿಟ್ಟು ಇರ್ಲಿಕ್ಕೆ ಆಗೋದೇ ಇಲ್ಲ ಅಂತ ತಂದೆಯರು. ತಂದೆಗೆ ಮಗಳನ್ನ ಕಳಿಸಿಕೊಡುವಾಗ ಆ ಬೀರಿ ಕೊನೆಯ ತನಕ ಬಂದು ಮನಸ್ಸೇ ಇರೋದಿಲ್ಲ ಅಂತ. ಫಿಸಿಕಲಿ ಇರ್ತಾನೆ, ಮನಸ್ಸು ಮಗಳ ಜೊತೆಯಲ್ಲೇ ಇರತ್ತಂತೆ. ಈ ತಂದೆ ಹಾಗೆ ಮಾಡಿಲ್ಲ ಅಮ್ಮ. ಈ ಭೂಲೋಕದ ತಂದೆ ಹಂಗೆ ಇಲ್ಲ. ಈ ತಂದೆ ಮಗಳು ಎಲ್ಲೆಲ್ಲಿ ಇದ್ದಾಳ ಅಲ್ಲೆಲ್ಲ ಇದ್ಬಿಟ್ಟ. ಎಷ್ಟು ತನಕ ಅಂದ್ರೆ ಗಂಗಾ ತೀರದಲ್ಲಿ ಪೂರ್ತಿ ದೇವಸ್ಥಾನಗಳು ಏನೇನಿದೆ ಅಂತ ಹೇಳ್ತಾರ ನಾರಾಯಣನದು. ಅದು ಮಾತ್ರ ಇಲ್ಲ ಅಮ್ಮ, ಹಳೆಯನ ಮನೆಗೆ ಹೋಗಿ ಅಲ್ಲೇ ಕೂತ್ ಬಿಟ್ಟ ಅವನು, ಸಮುದ್ರದಲ್ಲೇ ಕೂತ್ ಬಿಟ್ಟ ಅವನು. ಗಂಗೆಯ ಬಿಟ್ಟೇ ಹೋಗಲ್ಲ ಅಂದ್ರೆ ಏನು, ಗಂಗೆಯ ಸ್ಮರಣೆ ಅಂತ ಗಂಗೆಯ ಪಾನ ಮಾಡೋದು, ನಾವು ಪ್ರಾರ್ಥನೆ ಮಾಡೋ ಪಾನ ಮಾಡೋದು ಅಂದ್ರೆ ಗಂಗೆಯ ಜನಕವನ್ನ ನಮ್ಮಲ್ಲಿ ಇಟ್ಟುಕೊಳ್ಳೋದು, ಆ ಪಾನವನ್ನ ಹೇಳ್ತಾ ಇದ್ದಾರೆ. ಸೊ ಯಾಕೆಂದ್ರೆ ಗಂಗೆ ಇರೋ ಜಾಗೆಯಲ್ಲಿ ಗಂಗಾ ಜನಕ ಇದ್ದಾನೆ ಅಂತ ಹೇಳಿದ್ದಾರಲ್ಲ. ಆದ ಕಾರಣದಿಂದ ನಾನು ಗಂಗೆಯನ್ನ ಗಂಗೆಯನ್ನ ಪಾನ ಮಾಡ್ತೀನಿ ಅಂದ್ರೆ ಜಹ್ನುಗಳು ಅದು ಮಾಡಿದ್ದಾಗ ಅವ್ರಿಗೆ ಏನಾಯ್ತು, ಅವರು ಜಹ್ನು ಜಹ್ನು ಅಂದ್ರೆ ಏನು, ಜಹಾತಿ ಜಹಾತಿ ಅಂದ್ರೆ ಎಲ್ಲವನ್ನು ಬಿಟ್ಟವ್ರು. ಏನನ್ನ ಬಿಟ್ಟಿದ್ದಾರಂದ್ರೆ ಈ ಮನಸ್ಸಿನ ರೋಗಗಳಾದ ಕಾಮ ಕ್ರೋಧ ಮುಂತಾದ ಎಲ್ಲವನ್ನು ಸುಟ್ಟು ಹಾಕಿದ್ದಾರೆ ಅಂತ. ಅದು ಒಂದು ಅರ್ಥ. ಇನ್ನೊಂದು ಜಹಾತೀಹ ಅಂತ ಇಲ್ಲೇ ಬರುತ್ತೆ, ಗೀತೆಯಲ್ಲಿ ಬರುತ್ತೆ. ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ತಮಗೆ ಅನಿಷ್ಟ ಪುಣ್ಯಗಳನ್ನು ಬಿಟ್ಟು ಬಿಡ್ತಾರ, ಪಾಪಗಳು ಸರ್ವತಾ ಬಿಟ್ಟು ಬಿಡ್ತಾರ ಅಂತ ಅಲ್ಲಿರ ಒಳ್ಳೆಯ ಇಷ್ಟ ಪುಣ್ಯವನ್ನ ಮಾತ್ರ ಇಟ್ಟುಕೊಂಡು ಉಭಯ ಸುಕೃತೆ ದುಕೃತೆ ಅಂತ ಜಹಾತೀಹ ಅಂದ್ರೆ ಅದನ್ನ ಬಿಟ್ಟು ಬಿಟ್ಟವರು. ಇವರು ಅಪರೋಕ್ಷ ಜ್ಞಾನಿಗಳು, ಅದನ್ನ ಬಿಟ್ಟು ಬಿಟ್ಟಿದ್ದಾರೆ ಅಂದ್ರೆ ರಾಗ ದ್ವೇಷಗಳು ಕಾಮ ಕ್ರೋಧಗಳು ಎಲ್ಲವನ್ನೂ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಸೊ ಅವರು ಜಹ್ನು, ಅವರು ಕಿವಿ ಮೂಲಕವಾಗಿ ಅದನ್ನ ಬಿಟ್ಟ ಕಾರಣದಿಂದ ಜಹ್ನವೇ ಆಗಿದ್ದಾಳೆ. ಸೊ ಆ ಉತ್ಪತ್ತಿ ಅವಳ ಉತ್ಪತ್ತಿಯನ್ನ ನಾಳೆ ನಾವು ಸ್ಮರಣೆ ಮಾಡುವ ಮೂಲಕ ನಮ್ಮ ನಮ್ಮಲ್ಲಿ ಇರುವಂತ ಜಹಾತಿ ಪೂರ್ತಿ ನಮ್ಮಲ್ಲಿಗೆ ಹೋಗೋದಿಲ್ಲ. ನಮ್ಮಲ್ಲಿನೂ ಈ ಒಂದು ಅನಿಷ್ಟ ಪುಣ್ಯ ಏನೇನೋ ಏನು ಕ್ಷುದ್ರ ವಸ್ತುಗಳೆಲ್ಲ ಕೇಳ್ತಾ ಆಸೆ ಇಚ್ಛಿಸುತ್ತಾ ಅದೆಲ್ಲ ಒಂದು ಅನ್ಇಂಪಾರ್ಟೆಂಟ್ ಆರ್ ಅನಿತ್ಯ ವಸ್ತುಗಳು, ಅದು ಸ್ವಲ್ಪ ಕಡಿಮೆ ಆಗತ್ತೆ. ಮುಖ್ಯವಾಗಿ ಮನಸ್ಸಲ್ಲಿ ಇರುವಂತಹ ಕಾಮಕ್ರೋಧಾದಿಗಳು ಇದೆಲ್ಲ ಮೋಕ್ಷ ಮಾರ್ಗಕ್ಕೆ ದುರಿತಗಳು ಅಂತ ಹೇಳ್ತಾರೆ. ಇದು ಎಲ್ಲವೂ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾಳೆ ನಾವು ಸ್ನಾನ ಮಾಡುವಾಗ ಈ ಗಂಗೆಯನ್ನ ನಾವು ಪಾನ ಮಾಡಿ ಗಂಗಾ 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 ಅಂತ ಹೇಳುವಾಗ ಅಲ್ಲಿ ಗಂಗೆಯ ಜನಕ ಅವನನ್ನ ಬಿಟ್ಟು ಅವನು ಇರೋದಿಲ್ಲ, ಹಾಗೇನೆ ನಾನು ಸ್ಮರಣೆ ಮಾಡಿದ್ದೇನೆ. ಈ ಚಿಂತನೆ ಬೇಕು. ಇದು ಒಂದು ಮುಖ ಆದ್ರೆ ಇನ್ನೊಂದು ಮುಖವನ್ನ ಹೇಳ್ತಾರೆ. ಏನ ಚಿಂತನೆ ಮಾಡ್ಬೇಕು, ಗಂಗೆಯನ್ನ ನಾವು ನೀರನ್ನ ನೋಡುವಾಗ ಗಂಗಾ ಅಂತೀವಿ. ಆ ಹೇಳುವಾಗ ಬರೀ ಒಂದು ಜಡವಾದ ನೀರನ್ನ ನೋಡಿ ಚೇತನ ಗಂಗಾ ಅಂಬೋದು ಒಂದು ಸ್ತ್ರೀ ದೇವತೆ ಅವಳು. ಆ ಸ್ತ್ರೀ ದೇವತೆ ಚೇತನ ಜೀವ ಜಡ ಭೇದವನ್ನ ನೀವು ತಿಳಿದಿರಬೇಕು. ಜಡವನ್ನೇ ಜೀವ ಅಂತ ಭಾವ, ಜಡವನ್ನಿಲ್ಲ. ಆ ಚೇತನವನ್ನ ಜಡ ಅಂತ ನೀವು ಭಾವನೆ ಮಾಡಿದ್ರೆ ನಿಮಗೇನೋ ಜಡತ್ವ ಬರುತ್ತೆ. ಜಲ ಜಡ ಲಡ ಅಭೇದ. ಸೊ ಜಲ ಜಲನೇ ಗಂಗೆ ಅಂತ ಚಿಂತನೆ ಮಾಡಿದ್ರೆ ನೀವು ಜಡ ಜಡವಾದ ಆ ನೀರನ್ನ ಗಂಗಾ ಅಂತ ಐಡೆಂಟಿಫೈ ಮಾಡಿದ್ರೆ ಅಭೇದ ಚಿಂತನೆಯನ್ನ ನಾವು ಮಾಡಿದ್ರೆ ನಿಮ್ಗೇನೋ ಜಡ, ನಾವು ಜಡ ಆಗ್ತೀವಂತ ಇಲ್ಲ. ಜಡಕ್ಕೇನಿಲ್ಲ, ಜ್ಞಾನ ಇಲ್ಲ, ಇಚ್ಛೆ ಇಲ್ಲ, ಕ್ರಿಯೆ ಇಲ್ಲ. ಏನು ಮುಖದಲ್ಲಿ, ಒಳ್ಳೆ ದೇವರ ವಿಷಯದಲ್ಲಿ ಜ್ಞಾನ ಇಲ್ಲ, ದೇವರ ವಿಷಯ ತಿಳ್ಕೋಬೇಕು ಅಂಬೋ ಇಚ್ಛೆ ಇಲ್ಲ, ದೇವರ ಪರವಾಗಿ ಕರ್ಮ ಮಾಡಬೇಕು ಅಂಬೋ ಆ ಕ್ರಿಯೆ ಇಲ್ಲಂಗೆ ಹೋಗತ್ತ. ಆದ ಕಾರಣದಿಂದ ಇವಳನ್ನ ನೀವು ನೋಡಿ. ಹೇಗ್ರಿ ನೋಡೋದು, ನಾವು ಗಂಗಾದೇವಿಯನ್ನ ಮುಂದೆ ಮುಂದೆ ನೋಡಿದ್ದೇ ಇಲ್ಲ, ಏನೋ ಪಿಕ್ಚರ್ಲಿ ಏನೋ ಹಾಕ್ತಾರ ಹಾಗೇನ ಅಂದ್ರೆ ಇಲ್ಲ. ನಿಮ್ಮ ಪಿಕ್ಚರ್ಸ್ ನಿಮ್ಮ ನಿಮ್ಮ ಫೋಟೋಗಳು ನೋಡಿ ಹಾಗಲ್ಲ, ನಾನ್ ನೋಡಿದ್ದೀನಿ, ನಾನು ಕೊಡ್ತಾ ಇದ್ದೀನಿ. ಆ ರೀತಿಯಿಂದ ಚಿಂತನೆ ಮಾಡಿ. ಏನು ಫಸ್ಟ್ ಹೇಳ್ತಾರೆ, ಅಂಬಾ ತಾಯಿ ಅಂತ ನೋಡಿ ಅಂತಾರೆ. ಇಲ್ಲಾದ್ರೆ ನಮ್ಗೆ ಕೆಟ್ಟ ದೃಷ್ಟಿ ಬಂದ್ಬಿಡತ್ತೆ. ತಾಯಿ, ಒಂದು ಚಿಕ್ಕ ಪುಟ್ಟ ಮಗು ತಾಯಿಯನ್ನ ಹೇಗೆ ನೋಡುತ್ತೆ? ಏನಾರು ಮನಸ್ಸಲ್ಲಿ ವಿಕಾರ ಇರುತ್ತ ತಾಯಿನ ನೋಡೋವಾಗ? ಮಗುಗೆ ಯಾವ ವಿಕಾರವೂ ಇರೋದಿಲ್ಲ. ಹಾಗೆ ಇವಳನ್ನ ತಾಯಿ ಅಂತ ನೋಡಿ. ಮತ್ತೆ ಹೇಗೆ ಅವಳ ಚಿಂತನೆ ಇದ್ದಾಳೆ, ಈ ತಾಯಿ ಹೇಗಿದ್ದಾಳಂದ್ರೆ ಅವರು ಅವಳ ಪಾದವನ್ನ ಯಾಕೆಂದ್ರೆ ಅವಳೇ ನಮ್ಮನ್ನ ಮಗುಗೆ ತಾಯಿಯ ರಕ್ಷಣೆ. ಆ ಪಾದವನ್ನ, ಪಾದದಿಂದ ಹುಟ್ಟಿದ್ದವಳು ಇವಳು. ಇವಳ ಪಾದವನ್ನೇ ನಾವು ಆಶ್ರಯ ಮಾಡೋಣ. ಇವಳ ಪಾದ ಕಮಲಗಳು, ಅವಳು ಪಾದ ಕಮಲ ಅಂತ ಹೇಳ್ತಾರೆ, ಇವಳ ಪಾದ ಕಮಲಗಳನ್ನ ಮೃದುವಾಗಿ ಇರುವಂತ ಆ ಪಾದ ಕಮಲ ಅದನ್ನ ಚಿಂತನೆ ಮಾಡಿ, ಪಾದದಿಂದ ಮೇಲೆ ನೋಡಿ, ಮೇಲೆ ನೋಡುವಾಗ ಇವಳ ಕಾಲುಗಳು ಎಸ್ಪೆಷಲಿ ತೊಡೆ ಊರುಗಳು ಅನ್ಸುತ್ತೆ. ಆ ಊರು ರಂಬೋರು, ರಂಬೋರು ಅಂದ್ರೆ ಅವಳು ಎಷ್ಟು ಆ ಒಂದು ಬಾಳೆ ದಿಂಡು ಇರುತ್ತಲ್ಲ, ಬಾಳೆ ಗಿಡ, ಬಾಳೆ ದಿಂಡು ಅದು ಎಷ್ಟು ಚಂದಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಬಟ್ ಎಟ್ ಇಟ್ ಇಸ್ ವೆರಿ ಫರ್ಮ್. ಎಷ್ಟು ಬಿಳಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಬಟ್ ಫರ್ಮ್ ಆಗಿರುತ್ತೆ. ಆ ತರ ಊರುಗಳು ಅವಳಿಗೆ ಇದ್ದ. ಆಮೇಲೆ ಅವಳು ಸೀರೆ ಚಂದಾಗಿ ಸೀರೆ ಉಟ್ಕೊಂಡಿದ್ದಾಳಂತ. ಆ ಸೀರೆ ಅಲ್ಲಿ ಸೊಂಟದಲ್ಲಿ ಉದ್ಯಾನವನ್ನ ಅವಳು ಹಾಕೊಂಡಿದ್ದಾಳಂತ. ಈ ಸೀರೆ ಮೇಲೆ ಅದು ಉದ್ಯಾನ, ಅಲ್ಲಿ ಕಿಂಕಿಣಿಗಳು ಇರತ್ತಂತ, ಅಲ್ಲಿ ದೇವರ ಗಾನ ಮಾಡುತ್ತಾ ಅದು ನಾದವನ್ನ ಹೊರಡುತ್ತ ಅವಳು ಮಾಡುತ್ತಾ ಇರುತ್ತಂತ, ಅದನ್ನ ಹಾಕೊಂಡಿದ್ದಾಳೆ ಅವಳು. ಅಂದ್ರೆ ಅವ್ರ ನಾದ ಕಿಂಕಿಣಿಗಳು ಇದೆಲ್ಲ ದೇವರ ಧ್ವನಿಯಾತ್ಮಕವಾಗಿ ಹೇಳುತ್ತ, ಆ ಧ್ವನಿಗೆ ದುಷ್ಟಶಕ್ತಿಗಳು ಓಡೋಗಿ ಬಿಡತ್ತಂತಹದ್ದು. ಆಮೇಲೆ ಆ ಉದರ ಹೇಗಿದೆ, ಅವಳ ಉದರ ಅಂತ ಹೊಟ್ಟೆ ಹೇಗಿದೆ ಅಂತ ತೆಳುವಾಗಿ ಅಂದ್ರೆ ತೆಳ್ಳಗಿ ಇದ್ರ ಇದು ಸೌಂದರ್ಯ ಲಕ್ಷಣ ಅದು ತೆಳ್ಳಗಿರತ್ತ ಅಂತ ಹೇಳ್ತಾರೆ. ಅಂದ್ರೆ ಇಟ್ಸ್ ವೆರಿ ಥಿನ್ ಆಗಿರತ್ತಂತ ಉದರ ಭಾಗ. ಆಮೇಲೆ ಉದರ ತೆಳ್ಳಗಿರುತ್ತೆ, ಅವಳ ಸ್ತನ ಭಾಗಗಳು ಹೇಗಿರುತ್ತಂದ್ರೆ ಸ್ತನ ಭಾಗಗಳು ಇಟ್ ಇಸ್ ತುಂಬಿ ಇರುವಂತ ಸ್ತನಗಳು. ಯಾಕೆಂದ್ರೆ ಅವಳು ಮಗು, ನಾವು ಅಂಬ ಅಂತ ಕರೆದಿದ್ದೀವಲ್ಲ, ಮಗುಗೆ ಏನು ಬೇಕು, ಈ ಒಂದು ಕ್ಷೀರ ಬೇಕು, ಆ ಶುದ್ಧವಾದ ಹಾಲು ಬೇಕು, ತಾಯಿಯ ಎದೆ ಹಾಲು ಬೇಕು, ಪ್ರೀತಿಯಿಂದ ಅವಳು ಎಲ್ಲವನ್ನೂ ಕೊಡ್ತಾಳೆ. ಎಲ್ಲ ಜ್ಞಾನ ಭಗವಂತ ಇಲ್ಲಿ ಏನು ಕೊಡ್ತಾಳೆ, ಏನು ಹಾಲನ್ನ ಕೊಡ್ತಾಳೆ ನಮ್ಗೆ ಅಂದ್ರೆ, ನಮ್ಗೆ ದೇವರ ಬಗ್ಗೆ ಇರುವಂತ ಈ ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ ಶಬ್ದಗಳು, ಸರಸ್ವತಿ ದೇವಿ ಎಲ್ಲ ದೇವಸ್ತ್ರೀಗಳಿಗೆ ಹೇಳ್ತಾರೆ, ಇದನ್ನ ಉಳಿಸ್ತಾ ಇದ್ದಾನೆ. ಅದಕ್ಕೆ ತುಂಬಿ ಇರುವಂತ ಸ್ತನ ಪ್ರದೇಶ ಅಂದ್ರೆ ಏನು, ಅದು ಇರಬೇಕು, ಹಾಲು ಇರಬೇಕಲ್ಲ, ಅದಕ್ಕೆ ತುಂಬಿ ಇರುವಂತ ಸ್ತನ ಪ್ರದೇಶ. ಅವಾಗ ಮಗುವ ದೃಷ್ಟಿಯಲ್ಲಿ ಅದು ಯಾವತ್ತೂ ವಿಕಾರ ಕೊಡೋದೇ ಇಲ್ಲ. ನಾವು ಬೆಳೆದಾಗೆ ಎಲ್ಲಾ ವಿಕಾರಗಳು ನಮ್ಗೆ ಬರುತ್ತೆ, ಹೊತ್ತು ಮಗುವಿಗೆ ಅದು ತುಂಬಾ ಪ್ರಿಯವಾದದ್ದು, ತಾಯತ್ರ ಪ್ರಿಯವಾದ ವಸ್ತು ಆಗುತ್ತೆ ಹಾಲು. ಸೊ ಇದನ್ನ ಕೊಡ್ಲಕ್ಕಿದ್ದಾಳೆ. ಆಮೇಲೆ ಅದು ಮೇಲೆ ಅವಳು ಏನ್ ಮಾಡಿದ್ದಾಳೆ ಅಂದ್ರೆ, ಅದು ವಕ್ಷಸ್ಥಲ ನೋಡಿ, ಆ ವಕ್ಷಸ್ಥಲದಲ್ಲಿ ಹಾರಗಳೆಲ್ಲ ತುಂಬಾ ಹಾಕೊಂಡಿದ್ದಾಳಂತ. ಯಾಕೆಂದ್ರೆ ಅವಳಿಗೆ ತನ್ನ ತಂದೆ, ಆ ತಂದೆ ಅಂದ್ರೆ ಎಲ್ಲ ಕಡೆನು ದೇವರು ಕೊಟ್ಟ ತಂದೆ ಮಗಳು ಅಂದ್ರೆ ದೇವರು ಕೊಟ್ಟ ಅದು ಎಲ್ಲವೂ. ಸೊ ಅಲ್ಲಿ ದೇವರು ಇದ್ದಾನೆ ಎಂಬುದು, ತಂದೆ ಮಗಳು ಅಂದ್ರೆ ತಂದೆಯ ಇದೇ ಮಗಳಲ್ಲಿ ಬರುತ್ತೆ. ಸೊ ತಂದೆ ಆ ಒಳಗಿರುವಂತ ಆ ತಂದೆ ಆ ಕೊಟ್ಟ ದೇಹ ಅಲ್ಲಿ ಅವನೇ ವಕ್ಷಸ್ಥಲದಲ್ಲಿ ವಾಸ ಮಾಡ್ತಾ ಇರ್ತಾನೆ ಅವನು, ಲಕ್ಷ್ಮೀ ಸಹಿತ ಹಾಗೆ. ಸೊ ಅದಕ್ಕೆ ಈ ಹಾರಗಳೆಲ್ಲ ಹಾಕೊಂಡಿದ್ದಾಳಂತ ಅವಳು. ಹಾಕೊಂಡ್ರೆ ಆಮೇಲೆ ಇನ್ನೇನು ಮಾಡ್ತಾಳಂತ ಹಾರಗಳು. ಆಮೇಲೆ ಇದಾದ್ಮೇಲೆ ಅವಳು ಮುಖ ನೋಡ್ಬೇಕಲ್ಲ, ಮುಖದಲ್ಲಿ ಒಂದು ನಗು ಮುಖ, ಒಂದು ತಾಯಿ ಮಕ್ಕಳನ್ನ ಹೇಗೆ ನಗು ಮುಖದಿಂದ ಎಷ್ಟು ಪ್ರಸನ್ನವಾಗಿ ನೋಡ್ತಾ ಆ ತರ ನಗು ನಾವು ಮಕ್ಕಳು ಮಗು ತಾಯಿ ನೋಡ್ತಾ ಇದ್ದಾಳೆ, ಮಗು ಮೇಲೆ ಪ್ರೀತಿ, ಆ ಒಂದು ಒಂದು ನಗು ಮುಖ ಅವಳಿಗೆ ಇರತ್ತಂತ. ಆಮೇಲೆ ಇನ್ನು ಏನು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರ, ಅವಳು ತನ್ನ ಬೆರಳುಗಳಲ್ಲಿ ಕಾಲು ಬೆರಳು ಕೈ ಬೆರಳೆಲ್ಲ ಉಂಗುರಗಳನ್ನ ಹಾಕೊಂಡಿದ್ದಾಳಂತ. ಆಮೇಲೆ ಕೈ ಪೂರ್ತಿ ಬಳೆಗಳನ್ನ ಹಾಕೊಂಡಿದ್ದಾಳೆ, ಚಂದ ಬಳೆಗಳಲ್ಲಿ, ಇದು ಮಂಗಳ ವಸ್ತುಗಳು ಅನ್ಸಿರ್ತೀವಲ್ಲ, ಈ ಬಳೆಗಳನ್ನ ಧಾರಣೆ ಮಾಡಿಕೊಂಡಿದ್ದಾಳಂತ. ಆಮೇಲೆ ಮಂದಹಾಸ ನೋಡಿದ್ದೀವಿ. ಆಮೇಲೆ ಕಿವಿ ಇಂಪಾರ್ಟೆಂಟ್, ಕಿವಿಯಲ್ಲಿ ಓಲೆ ಹಾಕೊಂಡಿದ್ದಾಳಂತ. ಅದು ಆ ಓಲೆಗಳು ಹೇಗಿದಂತ ಹೊಳೆಯುತ್ತಾ, ಕಾಂತಿಯಿಂದ ಹೊಳೆಯುತ್ತಾ ಇರುತ್ತಂತ. ಕಿವಿ ಮೂಲಕ ಬರಬೇಕು ನಮ್ಗೆ, ಅದಕ್ಕೆ ಕಿವಿಯಲ್ಲಿ ಇರುವಂತ ಭಗವಂತನಿಗೆ ಅದು ವಿಶೇಷವಾಗಿ ಅಲ್ಲಿ ಹೊಳೆಯುತ್ತಾ ಇರುತ್ತಂತ. ಅದು ಕಿವಿಯ ಪ್ರಯೋಜನ, ಅದು ದೇವರ ಬಗ್ಗೆ ಚಂದ ಕೇಳಬೇಕಲ್ಲ, ಅದಕ್ಕೆ ಆಭರಣಗಳನ್ನ ಅವಳು ಹಾಕೊಂಡಿದ್ದಾಳಂತ. ಎಲ್ಲ ಮಂಗಳ ಕುಂಕುಮ ಇದು ಎಲ್ಲವೂ ಚಂದಾಗೆ ಸುಂದರವಾಗಿ ಅವಳು ಹಾಕೊಂಡಿದ್ದಾರೆ. ಅವಳ ಕಟ್ಟುಗಳು ಮುಖ್ಯವಾಗಿ ನಮಗೆ ಮುಖ ಅಂದ್ರೆ ಕಣ್ಣು ಬೇಕಲ್ಲ, ಕಣ್ಣು ಹೇಗಿರುತ್ತೆ ಅಂದ್ರೆ ಸಾರಂಗ, ಅಕ್ಷಿ ಸಾರಂಗ ಅಂತ. ಆ ಕಣ್ಣು ಒಂದು ಇದು ಇರುತ್ತೆ, ಏನ್ ಹೇಳೋದು, ಹರಣ ಅಂದ್ರೆ ಡೇರ್, ಆ ಒಂದು ಡೀರ್ ಸೈ ಅಂತ ಹೇಳ್ತಾರೆ ಅದಕ್ಕೆ, ಸಾರಂಗ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಕಣ್ಣು ನೋಡಿ, ಇದನ್ನ ನೋಡಿ ನೀವು ಇಟ್ ಗೆಟ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಲೈಟ್ ಓನ್ಲಿ, ಉಯಿತಲ್ಲಿ ಇದೆ, ಅದನ್ನ ಹುಡ್ಕೊಂಡೆ ಹೋಗೋದು, ಅದು ಸ್ವಭಾವ. ಸೊ ಹಾಗೆ ಇವಳು ಕಣ್ಣು ಎಲ್ಲಿ ಎಲ್ಲಾ ಕಡೆ ತಾಯಿ ಮಕ್ಕಳ ಮೇಲೆ ಕಣ್ಣಿಟ್ಟುಕೊಂಡು ಇದ್ದಾಳೆ, ಅದು ಒಂದು. ಇನ್ನೊಂದು, ಇವಳು ಕಣ್ಣು ಎಲ್ಲಿ ಹೋಗತ್ತೆ ಅಂದ್ರೆ ಎಲ್ಲಾ ಕಡೆನು ಲೈಟ್ ಇರುವಂತ ಕಡೆ ಎಲ್ಲ ಹೋಗತ್ತ, ಅಂದ್ರೆ ಪ್ರಕಾಶ ಎಲ್ಲಾ ಕಡೆನು ಅವಳು ಭಗವಂತ ಕೊಟ್ಟಿದ್ದು ಅಂತ ನೋಡ್ತಾ ಇದ್ದಾಳ ಅದೆಲ್ಲ ಇಲ್ಲಿನು. ಸೊ ಆ ತರ ಒಂದು ಕಣ್ಣಿಟ್ಟು ತಾಯಿ ಕಣ್ಣಿಟ್ಟುಕೊಂಡು ಇದ್ದಾಳೆ, ನಮ್ಮ ಮೇಲೆ ಕಣ್ಣಿಟ್ಟು ಇದ್ದಾಳೆ, ಮತ್ತು ಅವಳು ದೇವರನ್ನ ಎಲ್ಲರೇನು ನೋಡ್ತಾ ಇದ್ದಾಳೆ ಅಂಬೋದು ಆಗತ್ತೆ. ಆಮೇಲೆ ಅವಳ ಮೈಯಿನ ಹೊಳಪು ಹಾಗೆ ಅಂದ್ರೆ ಇಂದು ರುಚಿ ಶರೀರ, ಇಂದು ಅಂದ್ರೆ ಚಂದ್ರನ ಕಾಂತಿ ಇದೆಲ್ಲ, ಆ ಚಂದ್ರನ ಕಾಂತಿಯಂತೆ ಅವಳಿಗೆ ಆ ಒಂದು ದೇಹದ ಸೌಂದರ್ಯ, ಆ ಒಂದು ಕಾಂತಿ, ಆ ತೇಜೋ ಕಾಂತಿ ಅವಳಿಗೆ ಇರುತ್ತೆ. ಸೊ ಈ ರೀತಿಯಾಗಿ ಇದ್ದಾಳೆ ಗಂಗೆ ದೇವಿ. ಇವಳನ್ನ ನೀವು ಚಿಂತನೆ ಮಾಡಿ, ಇವಳು ಈ ಒಂದು ಇದು ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಅಭಿಮಾನಿ ಪ್ರದೇಶ ಅಂತ ಹೇಳುವ ಮೂಲಕವಾಗಿ ಎಲ್ಲಿನೂ ಶಾಸ್ತ್ರದಲ್ಲಿ ಜಡದ ಬಗ್ಗೆ ಹೇಳೋದೇ ಇಲ್ಲ. ಅಲ್ಲಿ ಜಡಕ್ಕೆ ಅಭಿಮಾನಿಯಾದಂತ ಅಭಿಮಾನಿ ದೇವತೆ ಪರವಾಗಿ ಹೇಳಿದ್ದಾರೆ. ಸೊ ಇನ್ನೇನು ಈ ರೀತಿಯಾಗಿ ಯಾರು ತಿಳ್ಕೊಳ್ತಾರೋ ನಿನ್ನ, ನೀನು ಈ ನೀರಕ್ಕಿಂತ ಭಿನ್ನಳ, ಈ ಜಡ ನೀರಕ್ಕಿಂತ ಭಿನ್ನಳಾಗಿ ಇದ್ದೀ ಅಂತ ಯಾರು ತಿಳಿದಿದ್ದಾನೋ ಅವನು ಜಡ ಆಗೋದಿಲ್ಲ, ಅವನು ಮೂರ್ಖನಲ್ಲ ಅಂತ ಡಬಲ್ ನೆಗೆಟಿವ್ ಮಾಡ್ತಾರೆ. ಯಾರು ಹೀಗೆ ತಿಳಿದಿದ್ದಾನೋ ಅವನು ಮೂರ್ಖನಲ್ಲ, ಅವನು ಜಡ ಅಲ್ಲ, ಅವನಿಗೆ ಜ್ಞಾನ ಬರುತ್ತೆ. ಯಾಕೆ ನೀನೇ ಕೊಡ್ತಾ ಇದೆಯಲ್ಲ, ನೀನು ತಾಯಿ ಸ್ಥಾನದಿಂದ ನಮ್ಗೆ ಉಣಿಸ್ತಾ ಇದೆಯಲ್ಲ, ನೀನೇ ಜ್ಞಾನವನ್ನು ಉಣಿಸೋಳು. ಸೊ ನಮ್ಗೆ ನಮ್ಗೆ ಜ್ಞಾನ ಬಂದ್ರೆ ನಾವು ಹೇಗೆ ಜಡ ಆಗ್ತೀವಿ, ಸೊ ನೀನ್ ನಾವು ಅಂತ ಹೀಗೆ ಆ ಗಂಗೆಯನ್ನ ನಾವು ಗಂಗೆಯ ಆ ಒಂದು ಪಿಕ್ಚರ್ ಹೀಗೆ ಹಾಕಿ ಅಲ್ಲಿ ನಮ್ಮ ನೀರಲ್ಲಿ ಆ ಮೂರ್ತಿ ರೂಪದಿಂದ ಅವಳನ್ನ ನೋಡಬೇಕು ಅಂತ ಇಲ್ಲಿ ವಾದಿರಾಜರು ಹೇಳ್ತಾರೆ ಅಂಬಲ್ಲಿ ಕೃಷ್ಣಾರ್ಪಣಮಸ್ತು.